ಸಕಲ ವೇದಗಳಿಗೆ ಮೂಲವೆನಿಸಿರ್ತಕ್ಕಂತಹ ವೇದ ಮಾತಾತು ಗಾಯತ್ರಿ ಅನಿಸಿರತಕ್ಕಂತಹ ಗಾಯತ್ರಿ ಮಂತ್ರದ ಧಿಯೋಯೋನ ಪ್ರಚೋದಯಾತ್ ಎಂಬ ಭಾಗ ರಾಮಪರವಾಗಿ ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದನ್ನು ನಾವು ಅನುಸಂಧಾನ ಮಾಡಿದ್ದಾಯಿತು. ಎಲ್ಲ ಇದಿಗೂ ಆದರ್ಶ ಮಾನವನಾಗಿ ಭಗವಂತ ಪ್ರತಿಯೊಬ್ಬರಿಗೂ ಕೂಡ ನಮಗೆಲ್ಲವರಿಗೂ ಕೂಡ ಸನ್ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ತನ್ನ ನೆಡೆನುಡಿಗಳಿಂದ ಪ್ರೇರಣೆ ಕೊಟ್ಟಿದ್ದಾನೆ. ಅಂತಹ ಭಗವಂತ ರಾಮಚಂದ್ರ, ಅವನ ಸ್ವರೂಪ ಏನು? ತತ್ ದೇಶತಃ ಕಾಲತಃ ಗುಣತಃ ವ್ಯಾಪ್ತವಾಗಿರ್ತಕ್ಕಂತಹದ್ದು. ಇದಕ್ಕಿಂತಲೂ ವಿಶೇಷವಾಗಿ ಬೇರೆ ಯಾವ ರೂಪದಲ್ಲಿಯೂ ಇಲ್ಲದೇ ಇರತಕ್ಕಂಥ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಕೀರ್ತಿಯಿಂದ ವ್ಯಾಪಿಸಿದೆ. ಜನಸಾಮಾನ್ಯ ರೀತಿಯಲ್ಲಿಯೂ ಕೂಡ ಪ್ರತಿಯೊಬ್ಬರಿಗೂ ರಾಮನ ನಾಮ ಗೊತ್ತಿದೆ. ಹಾಗಾಗಿ ಕೀರ್ತಿಯಿಂದಲೂ ಕೂಡ ವ್ಯಾಪಿಸಿರ್ತಕ್ಕಂತಹ ಸ್ವರೂಪ ಭಗವಂತನದ್ದು. ರಾಮೋ ನಾಮ ಜನೈಶ್ರುತ ಅಂತ ವಾಲ್ಮೀಕಿ ಋಷಿಗಳು ಹೇಳಿದಂತೆ, ಅಂತ ಭಗವತ್ ರಾಮಚಂದ್ರನ ಈ ರೀತಿಯಾದಂತಹ ಚತುರ್ವಿಧವಾದಂತಹ ವ್ಯಾಪ್ತಿಯನ್ನ ತೋರಿಸ್ತಕ್ಕಂತಹದ್ದು ತತ್ ಶಬ್ದ. ಆದರೆ ಮುಂದೆ ಸವಿತುಹು ದೇವಸ್ಯ, ರಾಮಚಂದ್ರನನ್ನೇ ಗಾಯತ್ರಿ ಮಂತ್ರ ಹೇಳ್ತದೆ ಎಂಬುದಕ್ಕೆ ಇನ್ನೊಂದು ಕುರುಹು ಏನು ಅಂತ ಹೇಳಿದ್ರೆ, ಅವನು ಸವಿತುಹು ದೇವಸ್ಯ, ದೇವಸ್ಯ ಸವಿ ತತ್ಸವಿತುಹು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಅಲ್ಲಿ ಸವಿತುಹು ದೇವಸ್ಯ ಎಂಬ ಎರಡು ಪದಗಳನ್ನು ಸಂಯೋಜನೆ ಮಾಡಿಕೊಳ್ಬೇಕು, ಆಗ ಒಂದು ಅರ್ಥ ಬರುತ್ತದೆ. ಸವಿತು ಅಂದರೆ ಸೂರ್ಯನ, ಸೂರ್ಯನ ಸಂಬಂಧಿಯಾದ ರಾಜ, ಅರ್ಥಾತ್ ಸೂರ್ಯವಂಶದಲ್ಲಿ ಬಂದ ರಾಜ. ಯಾಕೆಂತ ಹೇಳಿದೆ, ಸವಿತು ಅಂದರೆ ಸೂರ್ಯ, ಷಷ್ಠಿ ವಿಭಕ್ತಿಗೆ ಸಂಬಂಧಿ ಅಂತರ್ಥ. ದೇವ ಅಂತಿದೆ ಸಂಸ್ಕೃತದಲ್ಲಿ, ದೇವ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಅದರಲ್ಲಿ ರಾಜ ಭಟ್ಟಾರಕೋ ದೇವ, ರಾಜನನ್ನು ದೇವ ಅಂತ ಕರೀತಾರೆ, ನೃದೇವ ಅಂತ. ಹಾಗಾಗಿ ಇಲ್ಲಿ ಸವಿತೃ ಸೂರ್ಯ ಸಂಬಂಧಿಯಾದಂತಹ ರಾಜ ಅಂದರೆ ಸೂರ್ಯವಂಶದಲ್ಲಿ ಬಂದ ರಾಜ ಅಂತ ಅರ್ಥ ಆಗುತ್ತೆ. ಸೂರ್ಯವಂಶದಲ್ಲಿ ಬಂದ ರಾಜ ಅಂದರೆ ಪ್ರಸಿದ್ಧನಾದವನು ರಾಮಚಂದ್ರ. ಇಡೀ ರಾಜ ಅಂದ್ರೆ ಮಹಾರಾಜ ಅಂದ್ರೆ ರಾಮಚಂದ್ರ, ಆದರ್ಶ ರಾಜ ಅಂದ್ರೆ ರಾಮಚಂದ್ರ, ಆದರ್ಶ ರಾಜ್ಯ ಅಂದ್ರೆ ರಾಮರಾಜ್ಯ. ಆದ್ರಿಂದಾಗಿ ಇಲ್ಲಿ ಸೂರ್ಯ ಸಂಬಂಧಿಯಾದ ರಾಜ ಅಂದ್ರೆ ರಾಮಚಂದ್ರನೇ, ಪ್ರಸಿದ್ಧನಾದಂತಹ ಮಹಾರಾಜನಾದ ರಾಮಚಂದ್ರನನ್ನು ಇಲ್ಲಿ ತಗೊಳ್ಬೇಕು. ಅದಕ್ಕೆ ಸವಿತುಹು ದೇವಸ್ಯ, ಸೂರ್ಯವಂಶದಲ್ಲಿ ಬಂದಿರತಕ್ಕಂತಹ ಆದರ್ಶ ರಾಜ ಈ ಅರ್ಥವನ್ನ ಕೊಡ್ತಾ ಇದೆ. ತಸ್ಮಿನ್ ಕಾಲೇ ಮಹಾರಾಜ ರಾಮ ಇತ್ಯೇವ ಅಭಿಧೀಯತೆ, ಆ ಕಾಲದಲ್ಲಿ ಮಹಾರಾಜ ಮಹಾರಾಜ ಅಂದ್ರೆ ರಾಮಚಂದ್ರನೇ. ಆ ರಾಮಚಂದ್ರನ ಆಡಳಿತ ನಡೆಸುವ ಸಂದರ್ಭದಲ್ಲಿ ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವತ್ ಕಥಾಃ, ರಾಮಭೂತಂ ಜಗದಭೂತ್ ರಾಮೇ ರಾಜ್ಯಂ ಪ್ರಶಾಸತಿ. ರಾಮಚಂದ್ರ ಧರ್ಮದಿಂದ ರಾಜ್ಯ ಭಾರವಾದಾಗ ಅವನ ಆಡಳಿತದ ಅದರಿಂದಾಗಿ ವಿಶೇಷವಾದಂತಹ ತೃಪ್ತಿಯನ್ನು ಪಡೆದಿರತಕ್ಕಂತಹ ಆ ಎಲ್ಲ ಪ್ರಜೆಗಳ ಬಾಯಿಯಲ್ಲಿಯೂ ರಾಮಚಂದ್ರ ಕೊಂಡಾಡಿದ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅಂತ ಪ್ರಸಿದ್ಧನಾದಂತಹ ರಾಜ, ಆದರ್ಶ ರಾಜ ಸೂರ್ಯವಂಶದಲ್ಲಿ ಬಂದಿರತಕ್ಕಂತಹ ರಾಮಚಂದ್ರ ಆದರ್ಶ ರಾಜ ಅಂತ ಸವಿತುಹು ದೇವಸ್ಯ ಅಂತ ಪದ ಹೇಳ್ತಾ ಇದೆ. ಅಂತಹ ರಾಮಚಂದ್ರನ ಇನ್ನೊಂದು ಮುಖವನ್ನು ಪರಿಚಯ ಮಾಡಿಕೊಡತಕ್ಕಂತಹದ್ದು ಇದು ಸವಿತುಹು ದೇವಸ್ಯ. ರಾಮಚಂದ್ರ ಆ ರಾಮನಾಗಿ ಅವತಾರ ಮಾಡಿದಾಗ ಅವನ ವಿಶೇಷ ಸೇವೆಯನ್ನ ಸಲ್ಲಿಸಿದವನು ಯಾರು? ಆಂಜನೇಯನ ಮೂಲಕ ರಾಮನ ಸಖ್ಯ, ರಾಮನ ಸಾನ್ನಿಧ್ಯ ನಮಗೆ ದೊರೆಯಿತು. ಆಂಜನೇಯ ಅನುಗ್ರಹ ಮೂಲಕ ರಾಮದೇವರ ಸೇವೆಯನ್ನು ಸುಗ್ರೀವ ಮಾಡಿದ. ಹಾಗಾಗಿ ಅದೇ ಮಾತನ್ನೇ ಇಲ್ಲಿ ಹೇಳ್ತಾ ಇದೆ, ಸವಿತುಹು ದೇವಸ್ಯ, ಸುಗ್ರೀವನಿಂದ ಸೇವೆಯನಾದ ಆರಾಧ್ಯನಾದ ದೇವ ಅಂತ. ಸವಿತು ಅಂದ್ರೆ ಸೂರ್ಯ, ಸೂರ್ಯನ ಅವತಾರನೇ ಸುಗ್ರೀವ. ಹೀಗಾಗಿ ಸವಿತು ಅಂದ್ರೆ ಸೂರ್ಯ ಅವತಾರಭೂತನಾದಂತಹ ಸುಗ್ರೀವನಿಗೆ ಭಗವಂತ ದೇವನಾದ, ಆರಾಧ್ಯನಾದ, ಅವನಿಂದ ಪೂಜಿತನಾದ ಎಂಬ ಅರ್ಥದಲ್ಲಿ ಸವಿತುಹು ದೇವಸ್ಯ ಎಂಬ ಪದ ರಾಮಚಂದ್ರ ಇನ್ನೊಂದು ಮುಖವನ್ನ ಸುಗ್ರೀವನಿಂದ ಸೇವ್ಯ, ಸುಗ್ರೀವನ ಆರಾಧ್ಯ ದೇವತೆ ಎಂಬ ಅರ್ಥವನ್ನು ಕೊಡ್ತಾ ಇದೆ. ಇನ್ನೊಂದು ಮುಖ, ಸುಗ್ರೀವನಿಗಿಂತಲೂ ಕೂಡ ವಿಶೇಷವಾಗಿ ರಾಮದೇವರ ಸೇವೆಯನ್ನು ಮಾಡಿದವನು ಆಂಜನೇಯ. ಸುಗ್ರೀವ ಮೊದಲಾದವರು ಸೇವೆ ಮಾಡಿದ್ದಾರೆ. ರಾಮಚಂದ್ರ ಹೇಳ್ತಾನೆ ಮುಕ್ತಿ ಪ್ರದಾನಾತ್, ಮುಕ್ತಿ ಪ್ರದಾನ ಮಾಡಿದ್ರಿಂದಾಗಿ ನಾನು ನಿಮಗೆ ಪ್ರತಿಯಾಗಿ ಎಲ್ಲ ಮಾಡಿದ ಹಾಗಾಯಿತು. ಆದರೆ ನಿಮ್ಮಂತೆ ಆಂಜನೇಯನಿಗೆ ಕೇವಲ ಮುಕ್ತಿ ಪ್ರದಾನ ಮಾತ್ರ ಮಾಡಿದರೆ ಸಾಲದು, ವಿಶೇಷವಾಗಿ ಅವನು ನನ್ನ ಸೇವೆಯನ್ನು ಮಾಡಿದ್ದಾನೆ. ಆದಿಂದಾಗಿ ಅವನಿಗೆ ಸಹಭೋಗಕ್ಕೆ ಅವಕಾಶವುಳ್ಳಂತಹ ಬ್ರಹ್ಮಪದವಿಯನ್ನು ಕೊಡ್ತೇನೆ ಎಂಬುದಾಗಿ ರಾಮಚಂದ್ರ ಬ್ರಹ್ಮಪದವಿಯನ್ನು ಅವನಿಗೆ ಕೊಟ್ಟ. ವಿಶೇಷವಾಗಿರ್ತಕ್ಕಂತಹ ಸೇವೆಯನ್ನು ರಾಮಚಂದ್ರನ ಸೇವೆಯನ್ನು ಮಾಡಿದವನು ಆಂಜನೇಯ. ಅದನ್ನೇ ಇಲ್ಲಿ ಹೇಳ್ತಾ ಇದೆ, ಸವಿತುಃ ದೇವಸ್ಯ. ಸವಿತು ಅಂದ್ರೆ ಆಂಜನೇಯ ಎಂಬ ಅರ್ಥ ಹೇಗೆ ಬರುತ್ತೆ? ಸವಿತು ಅಂದ್ರೆ ಆಂಜನೇಯ, ಆಂಜನೇಯನಿಂದ ಸೇವೆಯನಾದ ದೇವ, ಆಂಜನೇಯನ ಆರಾಧ್ಯ ಮೂರ್ತಿ, ಆರಾಧ್ಯ ದೇವ ಎಂಬ ಅರ್ಥ ಬರುತ್ತದೆ ಸವಿತುಃ ದೇವಸ್ಯ. ಅದು ಹೇಗೆ ಬರುತ್ತೆ? ಸವಿತು ಎಂಬುದಕ್ಕೆ ಆಂಜನೇಯ ಅಂತ ಅರ್ಥ ಹೇಗೆ ಬರುತ್ತದೆ ಅಂದ್ರೆ, ಮೂಲ ರೂಪದಲ್ಲಿ ಆಂಜನೇಯನ ಮೂಲ ರೂಪ ವಾಯುರೂಪ, ಆ ವಾಯುರೂಪ ಏನಿದೆ ಆ ವಾಯುರೂಪವನ್ನು ಸವಿತ ಅಂತ ಕರೆದಿದ್ದಾರೆ. ಯಾಕೆಂದ್ರೆ ಭಗವಂತನ ಪ್ರಸಿದ್ಧವಾದ ನಾರಾಯಣಾದಿ ನಾಮಗಳು ಬಿಟ್ರೆ ಮತ್ತೆ ಎಲ್ಲಾ ನಾಮಗಳಿಂದ ಭಗವಂತನ ನಂತರ ಮುಖ್ಯವಾಗಿ ಪ್ರತಿಪಾದ್ಯ ಪ್ರಾಣತತ್ವ, ಅದನ್ನು ನಾವು ಮರಿಬಾರದು. ಆದ್ರಿಂದಾಗಿ ಆಚಾರ್ಯರು ಮಾರುತಃ ಎಂಬುದಕ್ಕೆ ಭಾಷ್ಯದಲ್ಲಿ, ಋಗ್ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಅರ್ಥ ಬರೀತಾರೆ, ಮಾಭೀರುತಃ ಇತಿ ಮಾರುತಃ. ಮಾ ಅಂದ್ರೆ ಮುಖ್ಯವಾಗಿ ಮಾ ಅಂದ್ರೆ ವಿದ್ಯೆಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಮೂಲರಾಮಾಯಣ, ಮಹಾಭಾರತ, ಪಂಚರಾತ್ರ, ಹೀಗೆ ಇದಕ್ಕಿಂತ ಅನುಕೂಲವಾಗಿರ್ತಕ್ಕಂಥ ಮತ್ತೆ ಶಾಸ್ತ್ರಗಳು, ಸಚ್ಛಾಸ್ತ್ರಗಳು, ಸಕಲ ವಿದ್ಯೆಗಳು, ಸಪ್ತ ವಿದ್ಯೆಗಳು ಏನಿದೆ ಅದು ಮಾ. ಅದರಿಂದ ಋತ, ಋಸ್ತುತ, ಋಷಬ್ದೆ, ಸ್ತುತ, ಸಕಲ ವೇದಗಳಿಂದ ಸ್ತುತನಾದ್ರಿಂದಾಗಿ ಮಾರುತ, ಅದು ಪರಮಾತ್ಮನಿಗೆ ಮುಖ್ಯ. ಅದಾದ ನಂತರ ಮಾರುತ ಇವನೇ ಸಕಲ ವೇದಗಳಿಂದ ಮುಖ್ಯ ಪ್ರತಿಪಾದನೆ. ಎಲ್ಲಾ ನಾಮಗಳಿಂದ, ನಾರಾಯಣಾದಿ ನಾಮಗಳನ್ನು ಬಿಟ್ಟರೆ ಎಲ್ಲಾ ವೇದಗಳಿಂದ, ಎಲ್ಲಾ ಶಬ್ದಗಳಿಂದ ಮುಖ್ಯವಾಗಿ ಪ್ರತಿಪಾದ್ಯ ಪ್ರಾಣತತ್ವ. ಹಾಗಾಗಿ ಸವಿತ ಎಂಬ ಶಬ್ದವು ಕೂಡ ಅವನಲ್ಲಿ ಅನ್ವಯ ಆಗ್ತಾ ಇದೆ. ಇಂದ್ರೋ ಬೃಹಸ್ಪತಿ ಶಂಭು ಇತ್ಯಾದ್ಯ ಪ್ರಾಣಗಾಯಿತ. ಬೇರೆ ಬೇರೆ ದೇವತೆಗಳಲ್ಲಿ ಶಂಭು ಎಂಬ ಶಬ್ದ ಇದೆ, ಇಂದ್ರ ಎಂಬ ಶಬ್ದ ಇದೆ, ಬೃಹಸ್ಪತಿ ಎಂಬ ಶಬ್ದ ಇದೆ, ಅವರಲ್ಲೆಲ್ಲ ಅದು ಗೌಣಮ. ಮುಖ್ಯವಾಗಿ ಹೆಚ್ಚು ಅರ್ಥಪೂರ್ಣವಾಗುವುದು ಯಾರಲ್ಲಿ? ಪರಮಾತ್ಮನ ಬಿಟ್ರೆ ಅದು ಪ್ರಾಣದೇವರಲ್ಲಿ ಅಂತ ಆಚಾರ್ಯ ಮಧ್ವರು ಕೂಡ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಸವಿತ ಅಂದ್ರೆ ಆಂಜನೇಯನಿಗೂ ಅನ್ವಯ ಆಗುವಂತಹದ್ದು, ವಾಯುದೇವನಿಗೂ ಅನ್ವಯ ಆಗ್ತಕ್ಕಂತಹ ಶಬ್ದ. ಯಾಕೆ, ಯಾವ ಅರ್ಥದಲ್ಲಿ ಸವಿತ ಅಂತ ವಾಯುದೇವರನ್ನು ಕರೀತಾ ಇದ್ದಾರೆ ಆಚಾರ್ಯ ಮಧ್ವರು ಉಪನಿಷತ್ ಭಾಷ್ಯದಲ್ಲಿ? ಐತರೆಯ ಉಪನಿಷತ್ ಭಾಷ್ಯದಲ್ಲಿ ಪ್ರಾಣತತ್ವಕ್ಕೆ ಯಾಕೆ ಸವಿತ ಅನ್ನೋ ಹೆಸರಿದೆ ಎಂಬುದನ್ನು ವಿವರಿಸ್ತಾ ಇದ್ದಾರೆ. ಪರಸ್ಯ ಬ್ರಹ್ಮಣೋ ವಿಷ್ಣೋಹೋ ಜ್ಞಾಪ್ಯನಾಖ್ಯ ಪ್ರಸೂತಿಭಿ ವಾಯುಃಪುನಾತಿ ಎಲ್ಲೋಕಾನ್ ಸವಿತಾ ತೇನ ಕಥ್ಯತೆ. ಆಚಾರ್ಯರು ಹೇಳ್ತಾ ಇದ್ದಾರೆ, ಯಾರು ಸೃಷ್ಟಿ ಮಾಡ್ತಾನೋ, ಸೃಷ್ಟಿಯನ್ನು ಯಾರು ಮಾಡುವನೋ, ಪ್ರಸೂತಿ ಅಂದ್ರೆ ಸೃಷ್ಟಿ, ಸೃಷ್ಟಿ ಮಾಡುವವನು ಸವಿತ. ಇವನೇನ್ ಮಾಡ್ತಾನೆ ವಾಯುದೇವ, ಯಾರನ್ನು ಸೃಷ್ಟಿ ಮಾಡ್ತಾನೆ ವಾಯುದೇವ? ಸೃಷ್ಟಿ ಮಾಡುವುದು ಅಂದ್ರೆ ಭಗವಂತನನ್ನು ಸೃಷ್ಟಿ ಮಾಡ್ತಾನೆ. ಅದು ಹೇಗೆ, ಭಗವಂತನ ಹೇಗೆ ಸೃಷ್ಟಿ ಮಾಡ್ತಾನೆ? ಅವನು ಎಲ್ಲವರ ಜನಕ. ಆ ಭಗವಂತನನ್ನು ಸೃಷ್ಟಿ ಮಾಡುವುದು ಅಂದ್ರೆ ಅರ್ಥ ಏನು? ಅವನನ್ನು ಪ್ರಕಾಶಪಡಿಸುವುದು, ಇಷ್ಟೇ ಅರ್ಥ. ಯಸ್ತಾವಿಜಾನ ಸಪಿತುಷ್ಪಿತಾಸತ್ ಚತುರ್ಮುಖ. ಜಗತ್ತಿಗೆ ಜನಕನಾಗಿರ್ತಕ್ಕಂತಹ ನಾರಾಯಣನನ್ನ ಬ್ರಹ್ಮದೇವ ಸೃಷ್ಟಿ ಮಾಡಿದ, ಜನಕನಾದ ಬ್ರಹ್ಮದೇವ ಪರಮಾತ್ಮನಿಗೆ, ಜಗಜ್ಜನಕನಾದ ಪರಮಾತ್ಮನಿಗೆ ಬ್ರಹ್ಮಜನಕನಾದ ಅಂತ ಹೇಳ್ತಾರೆ. ಹೇಗೆ ಜನಕ? ಅವನು ಜಗದ್ಗುರು, ಜಗದ್ಗುರು ಆಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮ ಜಗಜ್ಜನಕನಾದ ನಾರಾಯಣನ ಆವಿರ್ಭಾವ ಅಂದ್ರೆ ಪ್ರಕಾಶ. ನಾರಾಯಣನ ವ್ಯಕ್ತಿತ್ವವನ್ನು ಪ್ರಕಾಶಪಡಿಸಿದ, ಬೆಳಕಿಗೆ ತಂದ ಜಗದ್ಗುರು ತಾನೆ. ಉಪದೇಶದ ಮೂಲಕ ನಾರಾಯಣನ ಸ್ವರೂಪವನ್ನ ಪ್ರಕಾಶಕ್ಕೆ ತಂದ, ಇದೇ ಭಗವಂತನ ಸೃಷ್ಟಿ. ಭಗವಂತನ ಸೃಷ್ಟಿ ಮಾಡುವುದಂದ್ರೆ ಜ್ಞಾನಿಗಳು ಇದೇ ಅರ್ಥದಲ್ಲಿ, ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು ಹೀಗೆ. ಹಾಗಾಗಿ ಭಗವಂತನ ಬಗ್ಗೆ ಬೆಳಕನ್ನು, ಭಗವಂತನನ್ನು ಪ್ರಕಾಶಕ್ಕೆ ತರುವುದು, ಇದೇ ಭಗವಂತನ ಸೃಷ್ಟಿ ಜ್ಞಾನಿಗಳು ಮಾಡತಕ್ಕಂತಹದ್ದು. ಹಾಗಾಗಿ ಪ್ರಾಣತತ್ವ ಏನಿದೆ, ಪ್ರಸೂತಿ, ಜ್ಞಾನದ ಪ್ರಸವ, ಭಗವಂತನ ಜ್ಞಾನವನ್ನು ಸೃಷ್ಟಿ ಮಾಡಿ ಜಗತ್ತಿಗೆ ಭಗವಂತನ ಪ್ರಕಾಶವನ್ನು ಚೆಲ್ಲಿ, ಈ ಎಲ್ಲ ಜ್ಞಾನ ಪ್ರಕಾಶದಿಂದ, ಭಗವಂತನ ಜ್ಞಾನ ಪ್ರಕಾಶದಿಂದ ಎಲ್ಲರನ್ನು ಕೂಡ ಪುನೀತಗೊಳಿಸಿದ ಸಜ್ಜೀವರನ್ನ, ಪರಸ್ಯ ಬ್ರಹ್ಮಣೋ ವಿಷ್ಣೋಹ ಪರಬ್ರಹ್ಮನಾದ ನಾರಾಯಣನ ಜ್ಞಾಪನ, ಅವನ ಒಂದು ಜ್ಞಾನವನ್ನು ಕೊಟ್ಟು ಜಗತ್ತಿಗೆ ಆ ಜ್ಞಾನದಿಂದ ಎಲ್ಲರನ್ನು ಕೂಡ ಪವಿತ್ರಗೊಳಿಸಿದ. ಎಂತಹದ್ದು, ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹಮಿದ್ದಿದೆ, ಜ್ಞಾನಕ್ಕಿಂತ ಮಿಗಿಲಾದ ಪವಿತ್ರವಾದ ವಸ್ತುವೇ ಇಲ್ಲ. ಅಂತಹ ಜ್ಞಾನದ ಪ್ರಕಾಶವನ್ನು ಚೆಲ್ಲಿ ಈ ಪ್ರಾಣತತ್ವ ಎಲ್ಲರನ್ನೂ ಪುನಃ ಪುನೀತಗೊಳಿಸಿದ. ಆದ್ರಿಂದಾಗಿ ಅವನು ಸವಿತ, ಜ್ಞಾನದ ಒಂದು ಪ್ರಸವ, ಜ್ಞಾನದ ಸೃಷ್ಟಿ ಆತನಿಂದಾಗಿದೆ. ಆ ಜ್ಞಾನದ ಪ್ರಕಾಶವನ್ನು ಎಲ್ಲ ಕಡೆಯಲ್ಲಿ ಸಜ್ಜನರ ಮೇಲೆ ಚೆಲ್ಲಿ ಅವರನ್ನು ಪುನೀತಗೊಳಿಸಿದ್ದಾನೆ. ಈ ಅರ್ಥದಲ್ಲಿ ಪ್ರಾಣತತ್ವವನ್ನು ಸವಿತ ಅಂತ ಕರೀತಾ ಇದ್ದಾರೆ. ಹಾಗಾಗಿ ಅವನು ಸವಿತ ಅಂದ್ರೆ ಪ್ರಾಣತತ್ವ, ಅವನ ಅವತಾರಭೂತನಾಗಿರ್ತಕ್ಕಂತಹ ಆಂಜನೇಯನಿಗೂ ಇದು ಅನ್ವಯ ಆಗ್ತಕ್ಕಂತಹದ್ದು. ಆಚಾರ್ಯ ಮಧ್ವರು ಹೇಳ್ತಾ ಇದ್ದಾರೆ, ರಾಮದೇವರಿಂದ ಮುಖತಃ ತತ್ವವನ್ನು ಶ್ರವಣ ಮಾಡ್ತಾ ಇದ್ದಾನೆ ಅವನು. ರಾಮದೇವರಿಂದ ತತ್ವವನ್ನು ಶ್ರವಣ ಮಾಡ್ತಾ ಇದ್ದಾನೆ. ಸರಸಭಾರತಿ ವಿಲಾಸದಲ್ಲಿ ರಾಮದೇವರ ಮುಖದಿಂದ ತತ್ವವನ್ನು ಶ್ರವಣ ಮಾಡಿದ ಆಂಜನೇಯ. ಋತಸ್ಯಧೇನಾ ಅನಯಂತ ಸಸೃತ ಪ್ರಾಣಾಗ್ನಿ ಸೂಕ್ತದಲ್ಲಿ ಹೇಳಿದಂತೆ ಆ ಆಂಜನೇಯ ಏನ್ ಮಾಡಿದಂದ್ರೆ ಅಮೃತವನ್ನು ಸುರಿಸತಕ್ಕಂತಹ ರಾಮದೇವರು ನೀಡಿದಂತಹ ಸಂದೇಶವನ್ನ ಸೀತೆಗೆ ಮುಟ್ಟಿಸಿದ. ಅಷ್ಟೇ ಅಲ್ಲ, ಸನಕಾದಿಗಳಿಗೂ ಕೂಡ ಮೂಲ ರಾಮಾಯಣ, ಮಹಾಭಾರತ, ಪಂಚರಾತ್ರ ಇದೇ ಮೊದಲಾದಂತಹ ಶಾಸ್ತ್ರದ ಉಪದೇಶವನ್ನು ಮಾಡಿದ. ಅಷ್ಟೇ ಅಲ್ಲ, ಮರುತ್ಸೋತೋತೋ ಬದರೀಮಮಾಪ್ಯ ನಾರಾಯಣ ಸೇವ ಪದಂಶಿಷೇವೇ ಪದಂಶ ತತ್ವ ವಿಭುದರ್ಷಭಾಣ ತಥಾ ಮುನೀನಾಂಚ ಸುಖಂ ವಿಹಾಸ. ಆಂಜನೇಯ ಬದರಿಗೆ ಹೋಗಿ ನಾರಾಯಣನ ಸನ್ನಿಧಾನದಲ್ಲಿ ಅಲ್ಲಿರ್ತಕ್ಕಂಥ ದೇವತೆಗಳಿಗೆ ಋಷಿಮುನಿಗಳಿಗೆ ಪಂಚರಾತ್ರಾಗಮ ಮತ್ತೆ ಶತಕೋಟಿ ವಿಸ್ತೀರ್ಣವಾದಂತಹ ಮೂಲರಾಮಾಯಣ ಬ್ರಹ್ಮಸೂತ್ರ ಮೊದಲಾದವನ್ನು ಉಪದೇಶ ಮಾಡ್ತಾ ಎಲ್ಲ ಸಜ್ಜನರನ್ನ ಮುನಿಗಳನ್ನ ದೇವತೆಗಳನ್ನ ಸಂತೋಷಪಡಿಸ್ತಾ ತಾನು ಸಂತೋಷದಿಂದಿದ್ದ ನಾರಾಯಣ ಸನ್ನಿಧಾನದಲ್ಲಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಕಿಂಪುರುಷ ಖಂಡದಲ್ಲಿ ರಾಮಾಯಣಾದಿಗಳನ್ನು ಗಾನ ಮಾಡ್ತಾ ಬದ್ರಿ ನಾರಾಯಣನ ಸನ್ನಿಧಾನದಲ್ಲಿ ವಿಶೇಷವಾಗಿ ಋಷಿಮುನಿಗಳಿಗೆ ದೇವತೆಗಳಿಗೆ ಪಂಚರಾತ್ರಾಗಮ ಮೂಲ ರಾಮಾಯಣಾದಿಗಳನ್ನು ಪ್ರವಚನ ಮಾಡ್ತಾ ಇಂದಿಗೂ ಕೂಡ ಚಿರಂಜೀವಿಯಾಗಿರ್ತಕ್ಕಂಥ ಆಂಜನೇಯ ಇದ್ದಾನೆ. ಹಾಗಾಗಿ ಈ ರೀತಿಯಾಗಿ ವಿಶೇಷವಾಗಿ ಆಂಜನೇಯ ಋಷಿಮುನಿಗಳಿಗೆ ಸನಕಾದಿಗಳಿಗೆ ದೇವತೆಗಳಿಗೆ ಆ ತತ್ವಜ್ಞಾನದ ಬೆಳಕನ್ನು ಚೆಲ್ಲಿ ಅವರನ್ನೆಲ್ಲ ಪುನೀತಗೊಳಿಸಿ ವಿಶೇಷ ಜ್ಞಾನ ಅವರಲ್ಲಿ ಅಭಿವೃದ್ಧಿಯನ್ನು ಉಂಟು ಮಾಡ್ತಾ ಇದ್ದಾನೆ. ಈ ದೃಷ್ಟಿಯಲ್ಲಿಯೂ ಕೂಡ ಸವಿತ ಈ ರೀತಿಯಾಗಿ ಜ್ಞಾನದ ಸೃಷ್ಟಿ ಮಾಡುವ ಮೂಲಕ ಆಂಜನೇಯನೂ ಕೂಡ ಸವಿತ ಅನಿಸಿಕೊಂಡಿದ್ದಾನೆ. ಆದಿಂದಾಗಿ ಅಂತಹ ಜ್ಞಾನದ ಪ್ರಸಾರ ಮಾಡಿ ವಿಶೇಷವಾಗಿ ಈ ಜಗತ್ತನ್ನು ಪುನೀತಗೊಳಿಸತಕ್ಕಂತಹ ಆಂಜನೇಯನಿಗೂ ಕೂಡ ಸವಿತ ಎಂಬ ಹೆಸರು ಯಾವುದೇ ಒಂದು ಕ್ಲೇಶ ಇಲ್ಲದೇನೆ ಅವನಲ್ಲಿ ಅನ್ವಯ ಆಗ್ತದೆ. ಅಂತಹ ಆಂಜನೇಯನಿಗೆ ಸವಿತ್ರ ಅನಿಸಿಕೊಂಡಿರತಕ್ಕಂಥ ಆಂಜನೇಯನಿಗೆ ಭಗವಂತ ದೇವನಾದ ಆರಾಧ್ಯ ಮೂರ್ತಿಯಾದ ವಿಶೇಷವಾಗಿ ಸೇವೆ ಸಲ್ಲಿಸಿದ್ದಾನೆ. ಅವನು ಆಂಜನೇಯ ಒಟ್ಟಿಗೆ ಮೂರು ಪುರುಷರಿರ್ತಾರೆ. ಪುರುಷರು ಅಂದ್ರೆ ಕೃತ್ಯರು, ಹೇಳಿದನ್ನು ಮಾಡುವುದಿಲ್ಲ ಅಥವಾ ವಿಪರೀತವಾಗಿ ಮಾಡಿಬಿಡ್ತಾನೆ. ಅವನು ಪುರುಷಾಧಮ ಭೃತ್ಯ ಅಧಮ ಭೃತ್ಯ, ಹೇಳಿದ್ದನ್ನು ಮಾತ್ರ ಸರಿಯಾಗಿ ಮಾಡ್ತಾನೆ. ಅವನು ಪುರುಷ ಮಧ್ಯಮ ಮಧ್ಯಮ ಭೃತ್ಯ ಮಧ್ಯಮ ಸೇವಕ, ಹೇಳಿದ್ದನ್ನೂ ಮಾಡ್ತಾನೆ. ಹೇಳದಿದ್ರೂ ಕೂಡ ಬಾಯಿ ಬಿಟ್ಟು ಹೇಳ್ತಿದ್ರೂ ಕೂಡ ಸ್ವಾಮಿಗೆ ಅಭಿಪ್ರೇತವಾದದ್ದನ್ನು ಹೆಚ್ಚಾಗಿ ಯಾರು ಮಾಡ್ತಾ ಇದ್ದಾನೋ ಹೆಚ್ಚುವರಿಯಾಗಿ ಮಾಡ್ತಾನೋ ಅವನು ಪುರುಷೋತ್ತಮ ಅಂತ ರಾಮಚಂದ್ರ ಹೇಳ್ತಾನೆ. ಆಂಜನೇಯ ನಾನು ಹೇಳಿದ್ದು ಮಾತ್ರ ಮಾಡಿದ್ದಲ್ಲ, ಮತ್ತೇನು ನಾನು ಬಾಯಿ ಕಂಠತಃ ಹೇಳಿದ್ರೂ ಕೂಡ ಬಾಯಿ ಬಿಟ್ಟು ಹೇಳಿದ್ರೂ ಕೂಡ ನನಗೆ ಸಮ್ಮತವಾದದ್ದನ್ನು ಇನ್ನಷ್ಟು ಹೆಚ್ಚಾಗಿ ಮಾಡಿದ್ದಾನೆ. ಹೇಳಿದ್ದನ್ನು ಮಾತ್ರ ಮಾಡಿದ್ದಲ್ಲ, ಹೇಳಿದ್ದು ಸಮ್ಮತವಾದದ್ದನ್ನು ಮಾಡಿದ್ದಾನೆ. ಹಾಗಾಗಿ ಆಂಜನೇಯ ನಿಜವಾಗಿ ಕೂಡ ಅವನು ಪುರುಷೋತ್ತಮ, ಅತ್ಯಂತ ಭೃತ್ಯೋತ್ತಮ ಅವನು ಅಂತ ಮರ್ಯಾದಾ ಪುರುಷೋತ್ತಮನಾದಂತಹ ರಾಮಚಂದ್ರ ಆಂಜನೇಯನನ್ನ ಪುರುಷೋತ್ತಮ ಅಂತ ಕರೆದಿದ್ದಾನೆ. ಈ ರೀತಿಯಾಗಿ ರಾಮಚಂದ್ರನಿಂದ ವಿಶೇಷವಾದ ಪ್ರಶಂಸನೆಗೆ ಪಾತ್ರನಾದವನು, ಪ್ರಶಸ್ತಿಗೆ ಪಾತ್ರನಾದವನು ಆಂಜನೇಯ. ಇಷ್ಟು ಚೆನ್ನಾಗಿ ರಾಮದೇವರ ಸೇವೆ ಮಾಡಿದ. ಹಾಗಾಗಿ ಅಂತಹ ಸವಿತು ಆ ಜ್ಞಾನ ಸೃಷ್ಟಿ ಮಾಡಿ ವಿಶೇಷವಾದಂತಹ ಸನಕಾದಿಗಳಿಗೆ ಪವಿತ್ರಗೊಳಿಸಿರ್ತಕ್ಕಂತಹ ಆಂಜನೇಯನ ಆರಾಧ್ಯಮೂರ್ತಿ ದೇವ ಆರಾಧ್ಯಮೂರ್ತಿ ರಾಮಚಂದ್ರ ಎಂಬ ಅರ್ಥದಲ್ಲಿ ಸವಿತು ದೇವಸ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ಹೀಗೆ ಸುಗ್ರೀವನಿಂದ ಸೇವ್ಯ ಆರಾಧ್ಯ ದೇವ, ಅದಕ್ಕಿಂತಲೂ ಮಿಗಿಲಾಗಿ ಜ್ಞಾನ ಸೃಷ್ಟಿ ಮಾಡಿರತಕ್ಕಂತಹ ಆಂಜನೇಯನಿಂದ ವಿಶೇಷವಾಗಿ ಆರಾಧ್ಯ ದೇವ ಎಂಬ ಅರ್ಥದಲ್ಲಿ ಸವಿತು ದೇವಸ್ಯ ಎಂಬ ಶಬ್ದ ಈ ಮಾತು ತಿಳಿದುಕೊಳ್ತಾ ಇದೆ. ಇಷ್ಟೇ ಅಲ್ಲ, ಇನ್ನು ಇದಕ್ಕೆ ಅರ್ಥ ಇದೆ. ಸವಿತು ದೇವಸ್ಯ ಅಂತ ಹೇಳಿದಾಗ ಈ ಎರಡು ಮುಖದ ಅರ್ಥವನ್ನು ನಾವು ನೋಡಿದು. ಈಗ ದೇವಸ್ಯ ಸವಿತು ಅಂತ ಮಾಡಿದಾಗ ಇನ್ನೊಂದು ಅರ್ಥ ಬರ್ತದೆ. ಸವಿತು ದೇವಸ್ಯ ಅಂದ್ರೆ ಏನಂದ್ರೆ ಸುಗ್ರೀವ ಸೂರ್ಯ ಸ್ವರೂಪಿಯಾದ ಸುಗ್ರೀವನಿಗೆ ಆರಾಧ್ಯ ದೇವ, ಸವಿತು ಜ್ಞಾನ ಸೃಷ್ಟಿ ಮಾಡಿರತಕ್ಕಂಥ ಆಂಜನೇಯನಿಗೆ ದೇವ ಆರಾಧ್ಯ ದೇವ ಅಂತ ಅರ್ಥ ಬರ್ತದೆ. ಅದನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡಿದಾಗ ಇನ್ನೊಂದು ಅರ್ಥ ಬರ್ತದೆ. ದೇವಸ್ಯ ಸವಿತು ಅಂತ ಮಾಡಿಕೊಂಡಾಗ ಆಗ ಇನ್ನೊಂದು ರೀತಿಯಾದ ಅರ್ಥ ಬರ್ತದೆ. ಏನು ದೇವಸ್ಯ ಸವಿತು ಅಂದ್ರೆ ದೇವತೆಗಳನ್ನ ಸೃಷ್ಟಿ ಮಾಡಿದವನು ರಾಮಚಂದ್ರ. ಯಾವ ದೇವತೆಯನ್ನು ರಾಮಚಂದ್ರ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ರೆ ರಾಮಾವತಾರದಲ್ಲಿ ರಾಮರೂಪದಲ್ಲಿ ರಾಮಚಂದ್ರ ಯಾರನ್ನು ಸೃಷ್ಟಿ ಮಾಡಿದ, ಯಾವ ದೇವತೆಯನ್ನು ಸೃಷ್ಟಿ ಮಾಡಿದ ಅಂತ ಹೇಳಿದ್ರೆ ವಾಸುದೇವ ಸಹಸ್ರನಾಮ ಹೇಳ್ತಾ ಇದೆ. ಆಚಾರ್ಯ ಮಧ್ವರು ಅದನ್ನು ಅಭಿಪ್ರಾಯಪಟ್ಟಿದ್ದಾರೆ. ಹೇಳ್ತಾ ಇದ್ದಾರೆ. ಕುಶಲವ ಛದ್ಮ ಇಂದ್ರ ಅಗ್ನಿತಾತಃ ವಾಸುದೇವ ಸಹಸ್ರನಾಮದಲ್ಲಿ ಭಗವಂತನ ಸಾವಿರ ನಾಮದಲ್ಲಿ ಒಂದು ಯಾವುದು? ಕುಶಲವ ಛದ್ಮ ಇಂದ್ರ ಅಗ್ನಿತಾತಃ, ಕುಶಲವ ರೂಪದಲ್ಲಿರುವಂತಹ ಇಂದ್ರಾಗ್ನಿಗಳಿಗೆ ಜನಕ ಎಂಬ ಅರ್ಥವನ್ನ ಅಲ್ಲಿ ಅದಕ್ಕೆ ಅರ್ಥ. ಹಾಗಾಗಿ ವಾಸುದೇವ ಸಹಸ್ರನಾಮದಲ್ಲಿ ಆ ಇಂದ್ರ ಅಗ್ನಿ ಸ್ವರೂಪರಾಗಿರ್ತಕ್ಕಂತಹ ಕುಶಲವನಿಗೆ ಜನಕನಾಗಿದ್ದಾನೆ ಎಂಬುದಾಗಿ ಹೇಳಿದ್ದಾರೆ. ಆ ಅರ್ಥದಲ್ಲಿ ದೇವಸ್ಯ ಅಂದ್ರೆ ಅಗ್ನಿದೇವ, ದೇವಸ್ಯ ಅಂದ್ರೆ ಇಂದ್ರದೇವ, ಅವರನ್ನ ಕುಶಲವ ರೂಪದಲ್ಲಿ ಸೃಷ್ಟಿ ಮಾಡಿದವನು. ದೇವಸ್ಯ ಸವಿತು, ಸವಿತಂದ ಸೃಷ್ಟಿಕರ್ತ. ಯಾರ ಸೃಷ್ಟಿಕರ್ತ? ದೇವಸ್ಯ. ದೇವೋತ್ತಮನಾಗಿರ್ತಕ್ಕಂತಹ ಇಂದ್ರನ ಸೃಷ್ಟಿಕರ್ತ. ಹೇಗೆ? ಅವನು ಕುಶರೂಪದಲ್ಲಿ. ದೇವಸ್ಯ ಇನ್ನೊಬ್ಬ ಅಗ್ನಿದೇವ, ಅವನನ್ನು ಸೃಷ್ಟಿ ಮಾಡಿದ. ಯಾವ ರೂಪದಲ್ಲಿ? ಲವರೂಪದಲ್ಲಿ. ಈ ಅರ್ಥದಲ್ಲಿ ದೇವಸ್ಯ ಸವಿತುಹು ಎಂಬ ಶಬ್ದ ಈ ರೀತಿಯಾಗಿ ಈ ಮಾತು ಈ ಅರ್ಥದಲ್ಲಿ ತೆರೆದುಕೊಳ್ಳುತ್ತದೆ. ಇದು ಒಂದು ಅರ್ಥ. ಇನ್ನೊಂದು ಅಭಿಪ್ರಾಯ, ದೇವಸ್ಯ ಸವಿತು ಅಂದರೆ ದೇವತಮೋಹವನ್ನ ಸೃಷ್ಟಿ ಮಾಡಿದವನು. ಅಲ್ಲ ರಾಮ, ಭಗವಂತ ಎಲ್ಲರನ್ನೂ ಸೃಷ್ಟಿ ಮಾಡ್ತಾನೆ, ದೇವತೆಗಳನ್ನು ಮಾತ್ರ ಸೃಷ್ಟಿ ಮಾಡಿದ್ದಲ್ಲ, ಎಲ್ಲರನ್ನೂ ಸೃಷ್ಟಿ ಮಾಡ್ತಾನೆ. ಆದರೆ ಮಹಾಭಾರತ ಹೇಳ್ತದೆ, ಒಂದು ವಿಚಿತ್ರವಾಗಿ ಮಾತಾಡ್ತದೆ. ಏನಂತ? ಸೃಷ್ಟ ಬ್ರಹ್ಮಾದಯೋ ದೇವಾಹ ನಿಹತಾ ಏನ ದಾನವಾಹ ತಸ್ಮೈ ದೇವಾಧಿದೇವಾಯ ನಮಸ್ತೆ ಶಾಂಗಧನ್ವಿನೆ. ಅಂದರೆ ದೇವತೆ, ಯಾರು ದೇವತೆಗಳನ್ನು ಸೃಷ್ಟಿ ಮಾಡಿದ್ನೋ, ಯಾರು ದೈತ್ಯರನ್ನು ಸಂಹಾರ ಮಾಡಿದ್ನೋ, ಅಂತ ದೇವಾಧಿದೇವನಾದಂತಹ ಶಾಂಗಧನಸ್ಸನ್ನು ಧರಿಸಿರತಕ್ಕಂತಹ ಭಗವಂತನಿಗೆ ನಮಸ್ಕಾರ ಅಂತ. ಇದೇನಿದು? ದೇವತೆಗಳನ್ನು ಮಾತ್ರ ಭಗವಂತ ಸೃಷ್ಟಿ ಮಾಡಿದ್ದು, ದೈತ್ಯರನ್ನು ಸೃಷ್ಟಿ ಮಾಡಿಲ್ಲೋ, ಸ್ಥಾವರ ಜಂಗಮ ಪ್ರಪಂಚವನ್ನು ಸೃಷ್ಟಿ ಮಾಡಿಲ್ಲವೋ ಮಾಡಿದ್ದಾನೆ, ಮತ್ತೆ ದೇವತೆಗಳನ್ನು ಮಾತ್ರ ಸೃಷ್ಟಿ ಮಾಡಿದ ಅಂತ ಹೇಳೋದ್ರಲ್ಲಿ ಏನು ಔಚಿತ್ಯ ಇದೆ? ದೈತ್ಯರನ್ನು ಸಂಹಾರ ಮಾಡಿದ ಅಂತ ಹೇಳ್ತಾರೆ. ದೈತ್ಯರನ್ನು ಮಾತ್ರ ಸಂಹಾರ ಮಾಡಿದ್ದು, ದೇವತೆಗಳನ್ನು, ಗಂಧರ್ವನ್ನು, ಎಲ್ಲವರನ್ನೂ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡ್ತಾನೆ. ಇಡೀ ಸ್ಥಾವರ ಜಂಗಮ ಪ್ರಪಂಚವನ್ನೇ ನಾಶ ಮಾಡತಕ್ಕಂತಹ ಭಗವಂತನನ್ನ ಕೇವಲ ದೈತ್ಯರನ್ನು ಸಂಹಾರ ಮಾಡಿದವನು ಎಂಬ ಹೇಳುವುದರಲ್ಲಿ ಏನು ಔಚಿತ್ಯ? ಇದು ನಮಗೆ ಅರ್ಥವಾಗುವುದಿಲ್ಲ. ಆಚಾರ್ಯ ಮಧ್ವರು ಹೇಳ್ತಾರೆ, ಅದಕ್ಕೆ ಅರ್ಥ ಕೊಟ್ಟಿದ್ದು, ದೇವತೆಗಳನ್ನು ಸೃಷ್ಟಿ ಮಾಡಿದ ಅಂತ ವಿಶೇಷವಾಗಿ ಹೇಳುವುದರಲ್ಲಿ ಏನು ಔಚಿತ್ಯ? ದೈತ್ಯರನ್ನು ಸಂಹಾರ ಮಾಡಿದ ಅಂತ ಹೇಳುವುದರಲ್ಲಿ ಏನು ಔಚಿತ್ಯ ಇದೆ? ಯಾವ ಹಿನ್ನೆಲೆಯಲ್ಲಿ ಮಾತಾಡ್ತಾರೆ ಅಂದ್ರೆ, ಆಚಾರ್ಯ ಹೇಳ್ತಾ ಇದ್ದಾರೆ, ದೇವತೆಗಳನ್ನು ಸೃಷ್ಟಿ ಮಾಡಿದ, ಎಲ್ಲವರನ್ನು ಸೃಷ್ಟಿ ಮಾಡಿದ್ರು ಕೂಡ ದೇವತೆಗಳನ್ನು ಮಾತ್ರ ಸೃಷ್ಟಿ ಮಾಡಿದ ಅಂತ ಹೇಳೋದ್ರಲ್ಲಿ ಔಚಿತ್ಯ ಇದೆ. ಏನಂದ್ರೆ, ದೇವಾನಾಂ ಸೃಷ್ಟೃತ್ವ ಮುಖ್ಯ ಸೃಷ್ಟೃತ್ವ ಮುಚ್ಚತೆ. ದೇವತೆಗಳನ್ನು ಸೃಷ್ಟಿ ಮಾಡುವುದು ಅಂದ್ರೆ ಆ ದೈವೀ ಸಂಪತ್ತಿನಿಂದ ಸಂಪನ್ನರಾದ ದೈವ ಸ್ವಭಾವದ ಎಲ್ಲಾ ಸಾತ್ವಿಕ ಜೀವರಾಶಿಗಳಿಗೆ ಮುಖ್ಯವನ್ನು ಸೃಷ್ಟಿ ಮಾಡಿದವು. ಒಂದು ಹೊಸ ವ್ಯಕ್ತಿತ್ವದ ವಿಕಾಸ ಉಂಟು ಮಾಡ್ತಾನೆ ಭಗವಂತ. ಈ ರೀತಿಯಾಗಿ ಒಂದು ಹೊಸ ರೂಪವನ್ನು ಸೃಷ್ಟಿ ಮಾಡ್ತಾನೆ, ಹೊಸ ವ್ಯಕ್ತಿತ್ವದ ವಿಕಾಸ ಮಾಡ್ತಾ ಇದ್ದಾನೆ. ಈ ಅರ್ಥದಲ್ಲಿ ಆ ಭಗವಂತನನ್ನ ಮೋಕ್ಷ ಸೃಷ್ಟಿ ಮಾಡ್ತಾನೆ, ದೈವೀ ಸಂಪತ್ತಿನಿಂದ ಸಂಪನ್ನರಾದ ಎಲ್ಲಾ ಸಜ್ಜೀವ ರಾಶಿಗಳಿಗೆ ಮೋಕ್ಷವನ್ನು ಸೃಷ್ಟಿ ಮಾಡ್ತಾನೆ ಎಂಬ ಅರ್ಥದಲ್ಲಿ ದೇವಸ್ಯ ಸವಿತುಹು ಅಂತ ಹೇಳಿದ್ದಾರೆ. ಹಾಗೆ ದೈತ್ಯರನ್ನು ಸಂಹಾರ ಮಾಡ್ತಾರೆ ಅಂದ್ರೆ, ಎಲ್ಲರನ್ನು ಸಂಹಾರ ಮಾಡಿದ್ರು ಕೂಡ ದೈತ್ಯನ ಸಂಹಾರ ಮಾಡುದು ಅಂತ ಹೇಳೋದು ಜನಸಾಮಾನ್ಯರನ್ನು ಸಂಹಾರ ಮಾಡುವಂತೆ ಅಲ್ಲ. ಮತ್ತೇನಂದ್ರೆ, ಅತ ದೈತ್ಯ ಹತಿ ನಿಯತಿ ಸಂಸ್ಥಿತಿರೇವ ತಮಸಿ. ತಮಸ್ಸಿನಲ್ಲಿ ನಿತ್ಯದಲ್ಲಿಯೂ ಕೂಡ ಅಂಧನ್ ತಮಸ್ಸಿನಲ್ಲಿ ದೈತ್ಯನ ಇಟ್ಟು ಅವರನ್ನು ದುಃಖಪಡಿಸುವುದು. ಹೀಗೆ ಅಂಧನ್ ತಮಸ್ಸಿನಲ್ಲಿ ತಳ್ಳಿ ಅವರಿಗೆ ದುಃಖಪಡಿಸುವುದೇನುಂಟು? ಇದು ದೈತ್ಯರ ಹನನ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯರು. ಈ ದಿಶೆಯಲ್ಲಿ ದೇವಸ್ಯ ಸವಿತು ಅಂದ್ರೂ ಕೂಡ ದೈವೀ ಸಂಪತ್ತಿನಿಂದ ಸಂಪನ್ನರಾದವರು ಯಾರ್ಯಾರಿದ್ದಾರೆ ಅವರೆಲ್ಲವರಿಗೂ ಭಗವಂತ ಸವಿತ ಮೋಕ್ಷವನ್ನು ಸೃಷ್ಟಿ ಮಾಡಿದವನು ಎಂಬ ಅರ್ಥದಲ್ಲಿ ತೆರೆದುಕೊಳ್ಳುವಂತಹದ್ದು. ಇಲ್ಲಿ ದೇವ ಅಂದ್ರೆ ನಾವು ಕೇವಲ ದೇವ ಜಾತಿ ಅಂತ ಇಷ್ಟೇ ಅರ್ಥ ಅಲ್ಲ. ದೈವೀ ಸಂಪತ್ತಿನಿಂದ ಸಂಪನ್ನರಾದ ಎಲ್ಲರೂ, ಸಾತ್ವಿಕ ಜೀವರಾಶಿಗಳು ಎಲ್ಲರನ್ನೂ ತಗೊಳ್ಬೇಕು. ಯಾಕೆಂದ್ರೆ ಅದು ಸ್ವಭಾವ. ಈ ಜಗತ್ತಿನಲ್ಲೇ ಪ್ರಧಾನವಾದ ಸ್ವಭಾವ ಎರಡು. ಕೃಷ್ಣನೇ ಭಗವದ್ಗೀತೆ ಹೇಳ್ತಾನೆ, ದೌಭೂತ ಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವಚ ಅಂತ. ದೈವೀ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರೀಮತ. ಸ್ವಭಾವ ಎರಡು, ದೇವ ಸ್ವಭಾವ ಆಸುರ ಸ್ವಭಾವ ಅಂತ, ಸಾತ್ವಿಕ ಸ್ವಭಾವ ತಾಮಸ ಸ್ವಭಾವ ಅಂತ. ಮುಖ್ಯವಾಗಿ ಅದು ದೇವಸ್ವಭಾವ, ಅದು ಮೋಕ್ಷಕ್ಕೆ ಕಾರಣವಾಗತ್ತೆ, ಮೋಕ್ಷಕ್ಕೆ ಸಾಧನವಾಗತ್ತೆ. ದೈತ್ಯ ಸ್ವಭಾವ ನಿತರಾಂ ಬಂಧನಕ್ಕೆ, ಬಹಳ ದೊಡ್ಡ ಬಂಧನಕ್ಕೆ ಕಾರಣವಾಗ್ತದೆ, ಅಂಧಂತಮಸ್ಸಿನಲ್ಲಿ ಬಂಧನಕ್ಕೆ ಕಾರಣವಾಗ್ತಾ ಇದೆ ಅಂತ. ಹಾಗಾಗಿ ಇಲ್ಲಿ ದೇವಸ್ವಭಾವ ಯಾವುದು? ದೇವಸ್ವಭಾವದವರು ಎಲ್ಲವರಿಗೂ ಕೂಡ ಭಗವಂತ ಮೋಕ್ಷವನ್ನು ಸೃಷ್ಟಿ ಮಾಡ್ತಾನಂದ್ರೆ ದೇವಸ್ವಭಾವ ಯಾವುದು? ಆಚಾರ್ಯರು ವಿವರಿಸ್ತಾ ಇದ್ದಾರೆ, ವಿಷ್ಣು ಭಕ್ತಿ ಪರೋ ದೈವ ವಿಪರೀತಸ್ತಥಾಸುರಃ. ವಿಷ್ಣು ಭಕ್ತಿ ಪರಾಯಣತೆ ಏನಿದೆ